ताम प्रसुप्ताम संजीवयत्यखिल शक्ति सरस्वधाम्ना अन्यांश्च हस्तचरण श्रवणत्वगादीन प्राणान् नमो भगवते पुरुषाय तुभ्यम्। जयत्यजो खंडगुणोरुमण्डलः सदोदितो ज्ञानमरीचिमाली स्वभक्तहर्दोच्चतमो निहन्ता व्यासावतारो हरिरात्मभास्करः। जयत्यजो अक्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः। जयत्यसङ्ख्योरुबलाम्बुपूरो गुणोच्च रत्नाकर आत्मवैभवः सदा सदात्मज्ञनदीभिराप्यः कृष्णावतारो हरिरेकसागरः। स्वान्तध्वान्तनिकृन्तनीचितमहावैकर्तनांशूरजम् निर्दोषम् चितचन्द्रचन्द्रिकमलम् तापत्रयोन्मूलने गाम्भीर्ये चितसिन्धुराचममितम् भाष्यम् यदा श्याम्भुजात् आविर्भूतममन्दबोधभगवत्पादान्पपद्येथतान्। भवति यदनुभावादेदमुकोऽपि वग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्ताम् सन्निधिम् मानसे च। हराय भचकानिष्टहराय पुरवैरिणि भवाय भवते भूयात् शिवाय शिरसा नमः। इमीशाद्यासुरावोहङ्गिरे चेतोऽभिमानिनः यूयम् सर्वे प्रकुरुता मनो मे मध्वभावकम्। श्रीमध्वः कल्पवृक्षस्तु जयार्यः कामधुक् स्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघूत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेता युयुत्सवः मामकाः पाण्डवाश्चैव किमकुर्वत सञ्जय। देवम् नारायणम् नत्वा सर्वदोषविवर्जितम् परिपूर्णम् गुरुंश्चान् गीतार्थम् वक्ष्यामि वेशतः। गुणगणनिलयम् पतिम् रमायाः जगदघदहनम् च वासवी सूनुम् मुनिकुलतिलकम् च पूर्णबोधम् गुरुमपि परमम् गुरुम् च मे वन्दे। लक्ष्मीनारायणम् नत्वा पूर्णबोधान् गुरूनपि कुर्म श्रीकृष्णगीतायाः भाष्याद्युक्तार्थसङ्ग्रहम्। भगवद्गीते अत्यन्तपवित्रवागिरतकण्ठ ग्रन्थ महाभारत ವೇದಗಳಿಗಿಂತಲೂ ಸಹ ಶ್ರೇಷ್ಠವಾಗಿರತಕ್ಕಂತಹ ಮಹೋನ್ನತವಾದ ಕೃತಿಯಾದರೆ ಅಂತಹ ಮಹಾಭಾರತದ ಸಾರ ಸರ್ವಸ್ವವಾದಂಥ ಉಪದೇಶವೇ ಶ್ರೀಮದ್ ಭಗವದ್ಗೀತೆ. ಆದ್ದರಿಂದ ಭಗವದ್ಗೀತೆ ಒಂದನ್ನು ಕೇಳೋದಂದ್ರೆ ಒಂದೇ, ಸಮಸ್ತ ಶಾಸ್ತ್ರಾರ್ಥವನ್ನು ಒಂದೇ ಕಡೆ ಕಾಣೋದಂದ್ರೂ ಒಂದೇ. ಅದರ ಹಿರಿಮೆಗೆ ಕಾರಣ ಸ್ವತಃ ಭಗವಂತನೇ ಉಪದೇಶ ಮಾಡಿದ್ದು. ಅಂದಮೇಲೆ ಇನ್ನು ಅದರ ಮಹತ್ವವನ್ನು ಎಷ್ಟು ಹೇಳಿದರೂ ಸಾಲದು. ಅದನ್ನೇ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ವಿನಿಸ್ತೃತ, ಸ್ವಯಂ ಪದ್ಮನಾಭನ ಮುಖಪದ್ಮದಿಂದ ಪ್ರಮೇಯ ಪದ್ಮಗಳು ಹರಿದು ಬಂದಂಥ ಕೃತಿಯೇ ಶ್ರೀಮದ್ ಭಗವದ್ಗೀತೆ ಅಂತ ಹೇಳಿ ಮಹಾಭಾರತದಲ್ಲೇ ಅದನ್ನು ಕೊಂಡಾಡಿದ್ದಾರೆ. ಅಂತಹ ಭಗವದ್ಗೀತೆಯನ್ನು ಸ್ವತಃ ಭಗವಂತ ಅರ್ಜುನನಿಗೆ ಉಪದೇಶ ಮಾಡತಕ್ಕಂಥ ಪ್ರಸಂಗ ಹೇಗೆ ಒದಗಿತು ಅನ್ನೋದನ್ನು ಮೊದಲ ಅಧ್ಯಾಯದಲ್ಲಿ ಅತ್ಯಂತ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಎರಡೂ ಸೇನೆಗಳ ಮಧ್ಯೆ ತನ್ನ ರಥವನ್ನು ನಿಲ್ಲಿಸುವಂತೆ ಕೇಳಿದ ಅರ್ಜುನ, ಸೇನೆಯೋರ್ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ ಅಂತ ಪ್ರಾರ್ಥನೆ ಮಾಡಿದ. ಭಗವಂತನಾದ ಕೃಷ್ಣ ಹಾಗೆ ಎರಡೂ ಸೇನೆಗಳ ಮಧ್ಯೆ ನಿಲ್ಲಿಸಿದ. ಆ ಸಮಯಕ್ಕೆ ಅರ್ಜುನ ಅತ್ಯಂತ ವಿಷಾದಕ್ಕೆ ಒಳಗಾಗಿದ್ದು ತುಂಬಾ ಆಶ್ಚರ್ಯಕರವಾದ ಸಂಗತಿ. ಅಂದರೆ ಕರ್ತವ್ಯ ಮಾಡಿಬಿಡಬೇಕು ಅಂತ ಹೊರಟ ಮನುಷ್ಯ ಆ ಕ್ಷಣದಲ್ಲಿ ಬೇಡ ಅಂತ ಹೇಳಿದರೆ ಹೇಗೋ ಹಾಗೆ, ಯಾವುದೋ ಕ್ಷಣದಲ್ಲಿ ಹೇಳಿದರೆ ಆಶ್ಚರ್ಯ ಆಗೋದಿಲ್ಲ. ಆ ಕ್ಷಣದಲ್ಲಿ ಹೇಳಿಬಿಟ್ರೆ ಇನ್ನೇನು ಮದುವೆ ಮಾಂಗಲ್ಯ ಧಾರಣೆ ಆಗಬೇಕು, ನನಗೆ ಈ ಮದುವೆ ಬೇಡ ಅಂದ್ರೆ ಏನು ಮಾಡಬೇಕು? ಆ ಹೊತ್ತಿ ನೋಡಿ ಎಷ್ಟು ಆಘಾತವಾಗುತ್ತೆ. ಮೊದಲು ಬೇಡ ಅಂದ್ರೂ ಆಘಾತ ಆ ಕಾಲದಾಗ ಊಹೆಗೆ ಟೈಮೇ ಇರೋದಿಲ್ಲ. ಅಂತ ಸಮಯದಲ್ಲಿ ಅಷ್ಟು ಜನ ಸೇರಿದ್ದಾರೆ, ಇದಾಗಿದ್ದಾರೆ, ಹೇಗೆ ಹೊಂದಿಸ್ಬೇಕು ಅವನನ್ನ, ಯೋಚನೆ ಮಾಡೋಕ್ಕಾಗೋದಿಲ್ಲ. ಅಂತ ವಿಚಿತ್ರವಾದ ಪ್ರಸಂಗ ಅರ್ಜುನ ತಂದಿದ್ದೀಗ. ಯಾರ ಮೇಲೆ ಭರವಸೆಯನ್ನು ಇಟ್ಟು ಜನಗಳು ಯುದ್ಧ ಮಾಡಲು ಕೊಟ್ಟಿದ್ದಾರೋ ಅಂತ ಮಹಾವೀರರಲ್ಲಿ ಪ್ರಥಮ ಸ್ಥಾನ ಭೀಮಸೇನದಾದ್ರೆ ಅನಂತರದ ಸ್ಥಾನ ಪಾಂಡವರ ಕಡೆ ಅರ್ಜುನ ಗಮ್ಮದನ್ನು ಮರಿಬಾರದು. ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ, ಭೀಮಸೇನಿಂದ ರಕ್ಷಿತವಾದ ಪಾಂಡವ ಸೇನೆ ಪರ್ಯಾಪ್ತ. ಅನಂತರದಲ್ಲಿ ಅರ್ಜುನನ ಸ್ಥಾನ ಇದೆ, ಅಂಥವನು ಇವತ್ತು ಯುದ್ಧ ಮಾಡಲಿಲ್ಲ ಅಂತ ಹೇಳಿದ್ರೆ ಏನು ಆಶ್ಚರ್ಯ? ಬರೀ ಬಾಯಿ ಹೇಳಿಲ್ಲ, ವಿಸೃಜ್ಯ ಸಚರಂ ಚಾಪಂ ಶೋಕ ಸಂವಿಘ್ನ ಮಾನಸಃ, ಬಿಲ್ಲು ಬಾಣ ಕೆಳಗಿಟ್ಟೇ ಕೂತ್ಬಿಟ್ಟಿದ್ದಾನೆ. ಬಾಯಲ್ಲಿ ಆಡೋ ಮಾತು ಕೃತಿಯಲ್ಲೇ ನಡೆಸಿಬಿಟ್ಟಾಯ್ತು. ಈಗಾಗಲೇ ವಿಸರ್ಜ ಸಚರಂ ಚಾಪಂ ಶೋಕ ಸಂವಿಘ್ನ ಮಾನಸಃ, ಅರ್ಜುನ ಆ ರೀತಿ ಅಶ್ರುಪೂರ್ಣ ಆಕುಲೇಕ್ಷಣಂ, ಎರಡೂ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಕೂತಿದ್ದಾನೆ. ಕರ್ತವ್ಯ ಮಾಡೋದಿಲ್ಲ ಅಂತ ಒಂದು ಮಾತು ಹೇಳುತ್ತಾನೆ, ಕರ್ತವ್ಯ ಮಾಡೋದಿಲ್ಲ ಅಂತ ಪ್ರತಿಭಟನೆಯ ಮಾತಲ್ಲ ಅದು. ಒಂದು ಆ ಕಾಲಕ್ಕೆ ಅಜ್ಞಾನಕ್ಕೆ ಒಳಗಾಗಿ ಅರ್ಜುನ ಹತಾಶನಾಗಿ ಮಾತಾಡ್ತಾ ಇದ್ದಾನೆ. ಆ ಸಮಯಕ್ಕೆ ಭಗವಂತ ಆತನ ಎಚ್ಚರಿಸರಿಕೆ ಮಾಡಿದ ಉಪದೇಶವೇ ಭಗವದ್ಗೀತೆ ಅಂತ ಹೇಳಿ ಪ್ರಸಕ್ತವಾಗಿದೆ. ಇವತ್ತು ಕರ್ತವ್ಯ ತ್ಯಾಗ ಮಾಡಿ ಕೂತವರಿಗೆಲ್ಲ ಭಗವದ್ಗೀತೆ ಕೇಳುವಾಗ ಬರದಿಲ್ಲ, ಅರ್ಜುನನಿಗೆ ಬಂತು. ಅದಕ್ಕೆ ಮೊದಲು ಭಗವಂತನಾದ ಕೃಷ್ಣನನ್ನ ಕೃಷ್ಣನೇ ಕೇಳಿದ್ದ, ನಾನು ಬೇಕು ನನ್ನ ಸೈನ್ಯ ಬೇಕು ಅಂತ ಕೇಳಿದ್ದಾಗ ನೀನು ಬೇಕು ಕೃಷ್ಣ ಅಂತ ಆರಿಸಿಕೊಂಡಿದ್ನಲ್ಲ, ಅದರ ಫಲ ಈಗ ಕಾಣ್ತಾ ಇದ್ದ. ನೀನು ಬೇಕು ಅಂದ್ರೆ ಅದಕ್ಕೆ ಅರ್ಥ ನೀನು ರಕ್ಷಕನಾಗಿ ನನಗೆ ಬೇಕು ಅಂತ ಅರ್ಥ. ರಕ್ಷಕನಿಗೆ ಬೇಕು ಆ ರೀತಿ ಒಪ್ಪಿಕೊಂಡಿದ್ರೆ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿತ್ಯ ದೇವಪೂಜಾದಿಗಳನ್ನು ಮಾಡ್ತಾ ಇದ್ರೆ ನಮ್ಮ ಆಪತ್ತು ಬಂದ ಭಗವಂತ ಅಷ್ಟ ಕಾಪಾಡಿಬಿಡ್ತಾರೆ. ಇವತ್ತು ಆ ರೀತಿ ಇಲ್ಲದೆ ಹೋದರೆ ಹೇಗೆ ಕಾಪಾಡ್ತಾನೆ? ಇವತ್ತು ಅರ್ಥ ಮಾಡಿಕೊಂಡು ಅರ್ಜುನ ಭಗವದ್ಭಕ್ತನಾಗಿದ್ದರ ಫಲ ಭಗವದ್ಗೀತೆಯನ್ನು ಕೇಳ್ತಾ ಇದ್ದಾರೆ. ಸ್ವತಃ ಭಗವಂತ ಮಾತಾಡಿದ. ಆಗ ಅರ್ಜುನ ಭಗವಂತನನ್ನು ಅವತ್ತು ಕರೆದು ಕೂರಿಸಿಕೊಂಡಿದ್ದ ಅಷ್ಟೇ ಅಲ್ಲ, ಇವತ್ತು ಅರ್ಥ ಮಾಡಿಕೊಂಡು ಮಾತಾಡಿದ. ಮೊದಲು ಯುದ್ಧ ಮಾಡೋದಿಲ್ಲ ಹಾಗೆ ಹೇಳಿದ ಅರ್ಜುನ ಕೃಷ್ಣನನ್ನ ಅರ್ಥ ಮಾಡ್ಕೊಂಡು ಮಾತಾಡ್ತಾನೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿತಾಂ ಧರ್ಮ ಸಮ್ಮೂಢ ಚೇತಾ ಯಶ್ರೇಯಸ್ಯಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಹಿ ಮಾಂ ತ್ವಾಂ ಪ್ರಪನ್ನಂ. ಅರ್ಜುನ ಈ ಮಾತನ್ನು ಹೇಳಿ ತುಂಬಾ ಅರ್ಥವತ್ತಾದ ಮಾತು. ಯಾರು ಮುಂದೆ ಕೂತವರಿಗೆ ಮಾತಾಡೋದಲ್ಲ, ಸಾರಥಿಯಾಗಿ ಕೂತವರ ಮುಂದೆ ಮಾತಾಡ್ತಾ ಇದ್ದಾನೆ. ಅಂದ್ರೆ ಕೃಷ್ಣನನ್ನ ಸಾರಥಿ ಅಂತೇಳಿ ತನ್ನ ಅನ್ನ ಆಳಿನಂತೆ ಅರ್ಜುನ ಕೂರಿಸಿಕೊಂಡಿಲ್ಲ, ತನ್ನ ಸ್ವಾಮಿಯನ್ನಾಗಿ ಕೂರಿಸಿಕೊಂಡಿದ್ದಾನೆ ಎಂಬುದನ್ನ ಮತ್ತೊಂದು ಜ್ಞಾಪಕ ಮಾಡ್ಕೋತಾ ಇದ್ದಾನೆ. ಈ ಮಾತು ಬಹಳ ಪೂರ್ವವಾದ ಮಾತು. ನಿನ್ನೋಟಕ್ಕೆ ಅರ್ಜುನ ರಥಿ, ಕೃಷ್ಣ ಸಾರಥಿ, ಸಾರಥಿಗಿಂತ ರಥಿ ಶ್ರೇಷ್ಠ ಅನ್ನೋ ಅರ್ಥದೊಳಗೆ ನಾವು ಅರ್ಥ ಮಾಡ್ಕೊಂಡ್ಬಿಡ್ತೇವೆ. ಆದ್ರೆ ಅರ್ಜುನಿಗೆ ಅದು ಗೊತ್ತು, ರಥಿ ಶ್ರೇಷ್ಠನಲ್ಲ ಸಾರಥಿಯೇ ಶ್ರೇಷ್ಠ, ಸಾರಥಿ ಶ್ರೇಷ್ಠ. ಆ ದೃಷ್ಟಿಯಲ್ಲಿ ಕೃಷ್ಣನನ್ನ ತಾನು ತನ್ನ ಸರ್ವಸ್ವವನ್ನಾಗಿ ಕಂಡಿದ್ದೇನೆ ಅಂತ ಹೇಳೋದಕ್ಕೋಸ್ಕರ ಶಿಷ್ಯ ಸ್ನೇಹಂ ಶಾಹಿ ಮಾಂ ತ್ವಾಂ ಪ್ರಪನ್ನಂ. ಅರ್ಜುನ ಶ್ರೇಷ್ಠವಾಗಿ ನನಗೆ ಜ್ಞಾನವೇ ಬೇಕು, ಉಪದೇಶವೇ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಇನ್ನು ಭಗವಂತ ಏನು ಹೇಳಿದ್ನಲ್ಲ ಆ ಗುಣ ಅರ್ಜುನನಲ್ಲಿದೆ. ಈಗ ಕರ್ಮಣ್ಯೇ ವಾಧಿಕಾರಸ್ಥೇ ಮಾ ಫಲೇಶು ಕದಾಚನ, ಫಲದಪೇಕ್ಷೆ ಅರ್ಜುನನಿಗೆ ಇಲ್ಲ. ಅದಕ್ಕೆ ಅರ್ಜುನ ಹೇಳ್ತಾನೆ, ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವಾ. ಅರ್ಜುನನಿಗೆ ಮಾತನ್ನು ಅರ್ಥ ಮಾಡಿಕೊಂಡು ಫಲ ಬೇಡ ಅಂದ್ರೆ ಅರ್ಜುನ ತಾನು ಹೇಳಿದ್ದಾನೆ ಈಗಾಗಲೇ. ಯಾವನು ಫಲ ಬೇಡ ಅಂತ ಹೇಳ್ತಾನೋ ಅವನಿಗೆ ಭಗವಂತ ಸಿಗ್ತಾನೆ. ಫಲ ಬೇಕು ಅಂದ್ರೆ ಭಗವಂತ ಸಿಗೋದಿಲ್ಲ, ಫಲ ಬೇಡ ಅಂದ್ರೆ ಭಗವಂತ ಸಿಗ್ತಾನೆ, ಭಗವಂತ ಮಾತಾಡ್ತಾನೆ. ಇದೇ ವಿಶೇಷ, ಭಗವಂತ ಮಾತಾಡ್ತಾ ಇದ್ದಾನೆ. ಅರ್ಜುನ ದೊಡ್ಡ ಅಧಿಕಾರಿ, ಉತ್ತಮವಾಗಿರ್ತಕ್ಕಂಥ ಯೋಗ್ಯತೆಯನ್ನು ಹೊಂದಿದವನು. ಕೃಷ್ಣ ನೇರ ಮಾತಾಡಿದ. ಇವತ್ತು ನಮಗೆ ನೇರ ಮಾತಾಡೋದಿಲ್ಲ, ಆ ಗ್ರಂಥದ ಮೂಲಕ ಮಾತಾಡ್ತಾನೆ ಅನ್ನೋದು ವಿಶೇಷ. ಮುಖ ಕೃಷ್ಣನ ಬಾಯಿಂದ ಬಂದ ಭಗವದ್ಗೀತೆಯನ್ನು ಕೇಳೋ ಯೋಗ ಅರ್ಜುನನದಾಯಿತು. ಅದೇ ಕೃಷ್ಣ ವೇದವ್ಯಾಸ ರೂಪದಿಂದ ಬರೆದದ್ದನ್ನ ಕಣ್ಣಾರೆ ನೋಡೋ ಯೋಗ ನಮ್ಮದಾಗಿದೆ. ಆ ದೃಷ್ಟಿಯಲ್ಲಿ ಭಗವಂತನನ್ನ ಹೇಗೆ ಹೆಚ್ಚೆಚ್ಚು ಆರಾಧನೆ ಮಾಡ್ತೇವೋ ಹಾಗೆ ಹೆಚ್ಚೆಚ್ಚು ನಮಗೆ ಹತ್ತಿರವಾಗ್ತಾನೆ. ಆ ರೀತಿ ನೋಡಿದ. ಆ ಸಮಯಕ್ಕೆ ಇವತ್ತು ನಮ್ಮಲ್ಲೇ ನೋಡಿ, ವಿಡಿಯೋ ಆಡಿಯೋ ಕಂಬೈನ್ ಆಗಿದ್ದಾಗ ಎಫೆಕ್ಟೇ ಬೇರೆ, ಬರೀ ಆಡಿಯೋ ಎಫೆಕ್ಟೇ ಬೇರೆ. ಇವತ್ತು ಭಗವದ್ಗೀತೆ ಕೇಳ್ತಾ ಇದೆ, ಆದ್ರೆ ಅರ್ಜುನ ನೇರವಾಗಿ ಕಂಡು ಕೇಳ್ತಾ ಇದ್ದಾನೆ ಎಂಬುದೇ ವಿಶೇಷ. ಕಂಡು ಕೃಷ್ಣನನ್ನು ಕೇಳ್ತಾ ಇದ್ದಾನೆ. ಆಗ ಕೃಷ್ಣ ಅರ್ಥ ಮಾಡಿಕೊಂಡಿದ್ದಕ್ಕೆ ಗುರುತಾಗಿ ಪ್ರಾರ್ಥನೆ ಮಾಡಿದ. ನಯೋತ್ಸೇ ಇತಿ ಗೋವಿಂದಂ ಮುಕ್ತ್ವಾ ತೂಷ್ಣೀಂ ಬಭೂವ, ನೀನು ಹೇಳದ ಹೊರತು ನಾನು ಯುದ್ಧ ಮಾಡಲಾರೆ ಅಂತ ಅರ್ಜುನ ಸ್ಪಷ್ಟವಾಗಿ ಹೇಳಿ ಕೊಟ್ಟು ಬಿಡ್ತಾನೆ. ಅದು ಇದು ಕೊಟ್ರೆ ಅಲ್ಲ, ಅವಾಪ್ಯ ಭೂಮವು ಅಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚ ಆಧಿಪತ್ಯಂ, ಇಡೀ ಸ್ವರ್ಗಲೋಕದ ಆಧಿಪತ್ಯವನ್ನು ಕೊಟ್ಟು ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿದ್ದ ಉಪದೇಶ ಅಂತ ಹೇಳುತ್ತಾರೆ. ಇದು ಫಲತ್ಯಾಗ ಮಾಡೋದು ಅಂದ್ರೆ ಹೀಗೆ ಫಲತ್ಯಾಗ ಅಂದ್ರೆ ಈ ರೀತಿಯಾದ ಫಲತ್ಯಾಗ ಮಾಡೋದೇ ಹೊರತು, ಫಲವನ್ನ ಅರ್ಪಣೆ ಮಾಡೋದು ಫಲತ್ಯಾಗನೇ ಹೊರತು, ವೈರಾಗ್ಯವನ್ನು ಹೊಂದೋದು ಫಲತ್ಯಾಗನೇ ಹೊರತು ಮತ್ತೊಂದು ರೀತಿ ಫಲತ್ಯಾಗ ಅಲ್ಲ. ಆ ರೀತಿ ಮಾಡಿ ಕೃಷ್ಣನ ಮುಂದೆ ಕೂತ ಆತನಿಗೆ ಪರಿಹಾರ ಸಿಗ್ತಾ ಇದೆ. ಇಲ್ಲೂ ಹಾಗೆ ತುಂಬಾ ಮನಸ್ಸಿ ಬೇಜಾರಾದಾಗ ಆ ದೇವರ ಮುಂದೆ ಕೂಡ ಅಭ್ಯಾಸ ಮಾಡಬೇಕೇ ಹೊರತು ಈ ಟಿವಿ ಮುಂದೆ ಕೂತ್ರೆ ಏನಾಗುತ್ತೆ? ಏನಾಗೋದಿಲ್ಲ. ಮನಸ್ಸು ಬೇಜಾರಾಗಿದೆ ಅಂತ ಕೂತು ಅಲ್ಲಿ ಕೂತು ಬಿಡ್ತಾರೆ, ಇನ್ನೂ ಬೇಜಾರು ಜಾಸ್ತಿ ಆಗುತ್ತೆ ಹೊರತು ಪ್ರಯೋಜನ ಆಗೋದಿಲ್ಲ. ಕೆಲವು ರೋಗಗಳು ನಮ್ಮನ್ನ ಕೆಲವು ಹೇಳ್ತಾರಲ್ಲ ಟಿವಿ ನೋಡಿ ಕೆಟ್ಟದು ಅಂತ ಹೇಳ್ತಿರಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟ್ ಆಗ್ತಾ ಇದೆಯಲ್ಲ ಅಂತ ಅನೇಕರು ಕೇಳಬಹುದು. ಅದು ಹೇಳ್ತಾರೆ ಕೆಲವು ರೋಗಗಳು ಆ ಕ್ಷಣದಲ್ಲಿ ಆಕ್ರಮಿಸುತ್ತೆ, ಕೆಲವು ಸ್ಲೋ ಒಂದು ಎಕ್ಸಿಬಿಟ್ ಆಗುತ್ತೆ. ಆಮೇಲೆ ಕೆಲವರು ಕಾಲ್ದಾರ ಇರೋ ನೀರನ್ನು ಕುಡಿದು ಬಿಡ್ತಾನೆ, ಆ ಕ್ಷಣದಲ್ಲಿ ಕಾಲ್ದ ಬರೋದಿಲ್ಲ, ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಎಷ್ಟೋ ಟೈಮ್ ಬೇಕು ಅದಕ್ಕೆ. ಇವತ್ತು ನಮಗೆ ಆದ ಅನಾಹುತ ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಅದಕ್ಕೆ ಒಳ್ಳೇದಾಗಿ ಅರ್ಥ ಮಾಡ್ಕೋದಕ್ಕೆ ಟೈಮ್ ಬೇಕಾಗತ್ತೆ. ಅದನ್ನು ಭಗವಂತನ ಮುಂದೆ ಕೂತಿದ್ದಕ್ಕೆ ಕೃಷ್ಣ ತಕ್ಷಣ ಮಾತಾಡದ. ಅದಕ್ಕೆ ನಾವು ದೇವ್ರ ಮುಂದೆ ಕೂತ್ಕೊಂಡು ವಿಷ್ಣು ಸಹಸ್ರ ಮಾಡಿ ಪಾರಾಯಣ ಮಾಡೋದಕ್ಕೆ ಎಷ್ಟು ಮಹತ್ವ ಇದೆ. ಮನೆ ಕ್ರಿಕೆಟ್ ಎಲ್ಲಾರು ಕೂತ್ಕೊಂಡು ಯಾಕೆ ಹೇಳಬಾರದು? ನಮಗೆ ಹೇಳಬಾರದು ಅಂತ ಗುಂಪು ಒಂದು, ಎಲ್ಲಿ ಬೇಕಾದ್ರೆ ಹೇಳಬಹುದು ಅಂತ ಗುಂಪು ಇನ್ನೊಂದು, ಎರಡು ತಪ್ಪು ಗುಂಪುಗಳೇ. ಹೇಳಲೇಬಾರದು ಅನ್ನೋ ವಾದ ಮಾಡಿದ್ರು ತಪ್ಪು, ಎಲ್ಲಿ ಸಿಕ್ಕರಲ್ಲಿ ಹೇಳಬೇಕು ಅಂತ ವಾದ ಮಾಡಿದ್ರು ತಪ್ಪು. ಇವತ್ತು ಎಲ್ಲಿ ಹೇಳಬೇಕು ಅಲ್ಲೇನೆ ಹೇಳಬೇಕು. ದೇವಸ್ಥಾನದಲ್ಲಿ ಕ್ಲಬ್ ನಲ್ಲಿ ಆಟ ಆಡ್ತಾ ಇರ್ತಾ ಇವ್ರಿಗೆ ಭಗವದ್ಗೀತೆ ಇಟ್ಕೊಂಡು ಏನ್ ಮಾಡ್ಬೇಕು? ಅದಕ್ಕೆ ಎಡಗೈಲಿ ಭಗವದ್ಗೀತೆ, ಬಲಗೈಲಿ ಎಲೆ, ಆ ಎಡಗೈ ಏನ್ ಮಾಡ್ಬೇಕು? ಅದರಿಂದ ಪ್ರಯೋಜನ ಇಲ್ಲ. ಇವತ್ತು ಅದಕ್ಕೊಂದು ಒಳ್ಳೆಯ ಭಗವದ್ಗೀತೆ ಎಲ್ಲ ಬ್ರಹ್ಮಸೂತ್ರಗಳು ಹೇಳ್ತಾರೆ. ಮುಂದೆ ಭಗವಂತನ ಹೇಳ್ತಾನೆ, ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರ ಮಾಸನ ಆತ್ಮನಃ, ಶುಚೌ ದೇಶೇ ಪ್ರತಿಷ್ಠಾಪ್ಯ. ಈ ಮಾತು ಭಗವದ್ಗೀತೆಯೇ ಮಾತಾದ್ರಿಂದ ಸ್ಥಳ ಶುದ್ಧಿ ಇರಬೇಕು. ನಿರ್ಮಲವಾದ ಸ್ಥಳ, ದೇವಸ್ಥಾನ, ನದಿ ತೀರ, ಸರೋವರ ತೀರ, ಒಳ್ಳೆಯ ತಪೋವನಗಳು, ಪರ್ವತದ ತುದಿಗಳು, ಅಂಥಲ್ಲಿ ಮಾಡತಕ್ಕಂಥ ಪಾರಾಯಣಾದಿಗಳಿಗೆ ಜಪತಪಾದಿಗಳಿಗೆ ತುಂಬಾ ಮಹತ್ವ ಉಂಟು. ಆ ದೃಷ್ಟಿಯಲ್ಲಿ ಕೃಷ್ಣನ ಮುಂದೆ ಕೂತು ಮಾತಾಡೋದಕ್ಕೆ ಎಷ್ಟು ಅರ್ಥ ಇದೆ ನಾವು ಕಾಣುತ್ತೆ. ಕೃಷ್ಣ ಮಾತಾಡಿಯೇ ಬಿಟ್ಟ, ಅಶೋಚ್ಯಾನನ್ವಶೋಚಸ್ತಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂರ ಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ಅರ್ಜುನ ಎಲ್ಲಿ ತಪ್ಪಿದ್ದಾನೆ ಅಂತ ಹೇಳಿದ್ರೆ ನೀನು ಪಂಡಿತನಲ್ಲ ಅಂತ ಹೇಳಿದ್ದೆ ಗುರುತು. ಈ ತಿಳುವಳಿಕೆ ಇಲ್ಲ ಹಾಗೆ ಮಾತಾಡ್ತಾ ಇದ್ದೀ ಅಷ್ಟೇ, ತಿಳುವಳಿಕೆ ಬಂದ್ರೆ ಸರಿ ಹೋಗ್ತೀನಿ ಅಂತ ಹೇಳಿ ಭಗವಂತ ತಿಳುವಳಿಕೆಗೊಂಡ ಕೊಟ್ಟಿದ್ದಾನೆ. ಸಾವಿಗೋಸ್ಕರ ಅವಳ ಕಾರಣ ಇಲ್ಲ, ಯಾವ ಜೀವನೂ ಸಾಯೋದಿಲ್ಲ. ನಿಮ್ಮ ದೇಹನಾಶಕ್ಕೋಸ್ಕರ ಅವಳ ಕಾರಣ ಇಲ್ಲ, ದೇಹಕ್ಕೆ ಸಾವು ತಪ್ಪಿದ್ದೇ ಅಲ್ಲ. ಆದ್ದರಿಂದ ಅರ್ಜುನ ಈ ಸಾವು ನೋವುಗಳ ಬಗ್ಗೆ ದುಃಖವನ್ನು ಪಡೆದೆ ಕರ್ತವ್ಯದ ಬಗ್ಗೆ ಎಚ್ಚರವನ್ನು ಒಂದು ಹಿಡಿತಾನೆ. ಕರ್ತವ್ಯದ ಬಗ್ಗೆ ಎಚ್ಚರ ಹೊಂದಬೇಕೆ ಹೊರತು ಸಾವು ನೋವಿನ ಆಗುಹೋಗುಗಳ ಬಗ್ಗೆ ಯೋಚನೆ ಮಾಡ್ತಾ ಕೊಡಬಾರದು. ಅದು ನಮಗೆ ಯಾವಾಗ ಅರ್ಥ ಆಗುತ್ತೆ ಗೊತ್ತೇನು? ಸಾಮಾನ್ಯವಾಗಿ ಯುದ್ಧಕ್ಕೆ ಹೋಗಿರ್ತಾನೆ, ಅಲ್ಲೇನು ಶಾಂತ ವಾತಾವರಣ ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ. ತನ್ನ ಸ್ನೇಹಿತನಿಗೆ ಗುಂಡು ಬಿದ್ದೇ ಬಿಡುತ್ತೆ, ನೋಡಿ ಹೋಗ್ತಿರ್ತಾನೆ ಆಡು ಪಕ್ಕದಲ್ಲಿ ಬಿದ್ದೇ ಬಿಡುತ್ತೆ. ಏಟವನು ನನಗೆ ಅಳತಾ ಕೊಡದಲ್ಲ, ಅವ್ನು ನೋಡ್ಕೊಂಡ್ಬಿಟ್ಟು ತನಗೆ ಬಿಟ್ಟು ಏಟ್ ಬಿಡ್ತಿಲ್ಲ ಅವ್ರ ಅಷ್ಟರೊಳಗೆ. ಇಲ್ಲ ತಾನು ಅವನು ಹೊಡಿಬೇಕು ತಪ್ಪಿಸ್ಕೋಬೇಕು, ಅವ್ನು ಮಾಡಲೇಬೇಕು. ಅವನಿಗೆ ಸ್ವಲ್ಪ ಏನಾದ್ರು ಆ ಕಡೆ ನೋಡ್ತಾ ಕೂತಾಂದ್ರೆ ಏಟ್ ಬಿದ್ದಂತ ಲೆಕ್ಕ. ಯುದ್ಧರಂಗದಲ್ಲಿ ಸತ್ತವನಿಗೆ ಅಳ್ಳಕ್ಕೂ ಟೈಮ್ ಇರೋದಿಲ್ಲ. ನಿಮ್ಮ ಅರ್ಥ ಮಾಡ್ಕೋದು, ಯುದ್ಧರಂಗದಲ್ಲಿ ಸತ್ತವನ ಬಗ್ಗೆ ಅಳ್ಳಕ್ಕೆ ಟೈಮ್ ಇರೋದಿಲ್ಲ. ನಮ್ಮ ಸಂಸಾರ ಒಂದು ಕುರುಕ್ಷೇತ್ರವಾದ್ದರಿಂದ ಇಲ್ಲಿ ಸತ್ತವ್ರ ಬಗ್ಗೆ ಅಳತಾ ಕೂತು ನಮ್ಮ ಟೈಮು ವೇಸ್ಟ್ ಆಗುತ್ತೆ ಅಂತ ಅರ್ಥ. ಅಳ್ಳಕ್ಕೊಳ್ಳಕ್ಕೆ ಸಾಧ್ಯ ಇಲ್ಲಾಗ ಬಲಬೇಗ ಜಾಗೃತರಾಗಿ ಬಿಡಬೇಕು. ಆ ಮುಂದೆ ಹೋಗ್ತಾನೆ, ಎಷ್ಟೋ ತನಗೆ ಇಟ್ಟು ಬಿದ್ದು ಬಿಡುತ್ತೆ, ಕೈಗೋ ಕಾಲಿಗೆ ಇಟ್ಟು ಬಿದ್ದು ಬಿಡುತ್ತೆ.